ಜ್ಞಾನ ಕರ್ಮಗಳು ತತ್ತದಾಹ್ವಯನಾಗಿ ಸರಸುತ ಸತ್ಯ ಸಂಕಲ್ಪ ಅನುಧಾರದಿ ನಿಜದಲಿತ ಮಾಡಿ ಮಾಡಿಪನೆಂದು ಸ್ಮರಿಸುತ್ತಿರು, ಸ್ಮರಣೆ ಮಾಡು ಅಂತ ಹೇಳ್ತ. ಸ್ಮರಣೆ ಮಾಡ್ಬೇಕಂದ್ರೆ ಫಸ್ಟ್ ತಿಳ್ಕೊಬೇಕು, ತಿಳಿದಿದ್ದನ್ನ ಸ್ಮರಣೆ ತಿಳಿಯೋದು, ತಿಳಿಯೋದು ಶ್ರವಣ ಮಾಡಬೇಕು. ಶ್ರವಣ ಕೀರ್ತನ ಸ್ಮರಣ ಅಂತಾರೆ, ಬಟ್ ಶ್ರವಣಕ್ಕೇನೋ ಕೀರ್ತನಕ್ಕೇನೋ ಇನ್ಬಿಟ್ವೀನು ಸ್ಮರಣೆ ಬರಬೇಕು. ಕೇಳಿದ್ದು ಕೇಳಿದ್ದು ನಾವು ಕೇಳಿದ್ದು ನಮ್ಮಲ್ಲಿ ಉಳಿಯಬೇಕು, ಉಳಿದಾಗ ಅದನ್ನ ಹೇಳಕ್ಕಿನ ಬರುತ್ತೆ. ಸೊ ಹಿಂಗೆ ಇದನ್ನ ಸ್ಮರಣೆ ಮಾಡುತ್ತಿರುವಂತದ್ದು ಏನೇನು ಹೇಳ್ತಾರೆ ಅಂದ್ರೆ, ಇದು ನಮ್ಮ ನಸುತ್ತಿ ಇರುವಂತ ಹಿತ ಅಂದ್ರೆ ದ್ರವ್ಯಗಳು, ನಮ್ಮ ನಸುತ್ತಿ ಇರುವಂತ ಎಲ್ಲ ಜಡ ಪದಾರ್ಥ, ನಮ್ಗೆ ಇರುವಂತ ದೇಹ ನಮ್ಮ ದೇಹ, ಆಮೇಲೆ ಆಗಾರ, ಆಗಾರ ಅಂದ್ರೆ ಮನೆ, ನಾವು ಇರುವಂತ ಮನೆ, ದಾರ, ದಾರ ಅಂದ್ರೆ ಹೆಂಡತಿ, ಹೆಂಡತಿ ಅಂದ್ರೆ ಹೆಂಡತಿನ ಸ್ಪೋರ್ಟ್ಸ್ ಅಂತ ತಗೊಳ್ಳೋದಷ್ಟೇ. ದಾರ ಅಪತ್ಯ, ಅಪತ್ಯ ಅಂದ್ರೆ ಮಕ್ಕಳು, ಮಿತ್ರ, ಆದಿ ಶಬ್ದದಿಂದ ಏನೇ ರಿಲೇಟಿವ್ಸ್ ಯಾವ್ಯಾವ. ದಾರ ಅಂದ್ರೆ ಗಂಡ, ಗಂಡ ಅಂದ್ರೆ ಹೆಂಡತಿಗೆ, ಗಂಡ ಗಂಡಾಗೆ ಹೆಂಡತಿ, ಪಾರ್ಟ್ನರ್. ಆದಿಗಳು ಅಂದ್ರೆ ಏನೇನು, ಏನೇನು ರಿಲೇಟಿವ್ಸ್, ಅಕ್ಕ ತಂಗಿ ಯಾರು 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 ಇರ್ತಾರೋ ಎಲ್ಲರನ್ನು ಆದಿಪದ್ಯದಿಂದ ಎಲ್ಲರನ್ನು ತಗೊಳ್ಳೋ ಆದಿಗಳೊಳಗೆ. ಈಗ ನಮ್ಮ ನಸ್ತಿ ಇರುವಂತದ್ದಾಯ್ತು, ಅದಾದ ಮೇಲೆ ನೆಕ್ಸ್ಟ್ ನಮ್ಮ ಒಳಗೆ ಇಲ್ಲ ಪ್ರೇರಣೆ ಮಾಡುವಂತ ಗುಣ, ಈ ತ್ರಿಗುಣಗಳು ಮತ್ತು ಚಿತ್ತ, ನಮ್ಮಲ್ಲಿ ಇರುವಂತ ಚಿತ್ತ, ಬುದ್ಧಿ, ಇಂಟೆಲಿಜೆನ್ಸ್, ಆಮೇಲೆ ನಮ್ಮ ಮೆಮರಿ ಆಗಲಿ, ಅದರಿಂದ ಬರುವಂತ ಇಂದ್ರಿಯಗಳು, ಅದು ಮೂಲಕವಾಗಿ ಇಂದ್ರಿಯಗಳಲ್ಲಿ ಪ್ರವರ್ತನೆ, ಇಂದ್ರಿಯಗಳು ಮತ್ತು ಇದು ಎಲ್ಲದಿಂದಲೂ ನಾವು ಮಾಡುವಂತ ಕರ್ಮ, ಜ್ಞಾನ, ಜ್ಞಾನ ಕರ್ಮಗಳು. ಜ್ಞಾನ ಕರ್ಮಗಳು ಅಂದ್ರೆ ಏನೇ ಕರ್ಮ ಮಾಡ್ಬೇಕಂದ್ರು ಜ್ಞಾನ ಬೇಕೇ ಬೇಕು. ಜ್ಞಾನಕ್ಕೆನೋ ಕರ್ಮ ಬಂದೇ ಬರುತ್ತೆ. ಜ್ಞಾನ ಅಂಬೋ ಕರ್ಮವನ್ನು ಮಾಡ್ತಾ ಇದ್ದೀನಿ ಮನಸ್ಸಿನಿಂದ ಬುದ್ಧಿಯಿಂದ, ಒಂದಕ್ಕೊಂದು ಇರುತ್ತೆ ಪ್ರಾಚುರ್ಯದಿಂದ ನಾವು ಹೇಳ್ತೀವಿ. ಜ್ಞಾನ ಕರ್ಮಗಳು ತತ್ತದ ಆಹ್ವಯನಾಗಿ ದೇವರಿಗೆ ಹೇಗೆ ಚಿಂತನೆ ಮಾಡೋದು ಅಂದ್ರೆ ಏನ್ ನಮ್ಗೆ ವಿಶೇಷ, ಈ ಒಂದು ತಂಗಲಿ ವಿಶೇಷ ಹೆಸರುಗಳು ಗೊತ್ತಿಲ್ಲೋ ಆ ತತ್ತದ ವಾಚ್ಯ ತತ್ತಾಮದಿಂದಲೇ ಆ ಹೆಸರನ್ನಂದ್ರೆ ತತ್ತದ ಆಹ್ವಯ ಅದೇ ಆ ಒಂದು ಹೆಸರನ್ನಂದಲೇ ವಿಧ ದೇಹ ಮತ್ತು ಆಧಾರ ದಾರ ಅಪತ್ಯ ಮಿತ್ರ ಇಂದ್ರಿಯ ಬುದ್ಧಿ ಚಿತ್ತ ಗುಣ ಜ್ಞಾನ ಕರ್ಮ ಸ್ವಚ್ಛಿಗೆ ಎಲ್ಲದೆಲ್ಲ ಅದೇ ಹೆಸರು ಅದೇ ಆಕಾರ. ಅಲ್ಲಿ ಆಯಾ ಕರ್ಮಗಳನ್ನ ವಿಲಕ್ಷಣವಾಗ ಮಾಡ್ತಾನೆ. ಯಾಕೆ ಮಾಡ್ತಾನೆ? ಕರೆಸುತ್ತ ಸತ್ಯ ಸಂಕಲ್ಪನು ಸತ್ಯ ಸಂಕಲ್ಪ ಅನುಸಾರದಿ ಅಂದ್ರೆ ಸತ್ಯ ಸಂಕಲ್ಪ ಅಂತ ಯಾಕೆ ಹೇಳ್ತಾರಂದ್ರೆ ದೇವರಲ್ಲಿ ಇರುವಂತ ಗುಣಗಳು ಅದು ಅವನು ಸಂಕಲ್ಪ ಮಾಡಿದ ದೇವರೇವೂ ಸಂಕಲ್ಪ. ಸಂಕಲ್ಪ ಏನು ಅಂದ್ರೆ ಸತ್ಯ ಸಂಕಲ್ಪ ಅವನು, ಅವನ ಸತ್ಯ ಸಂಕಲ್ಪ ಅಂದ್ರೆ ಏನು, ಅವನೇ ಎಲ್ಲವೂ ಮಾಡಿದ್ದಾನೆ, ಅವನು ಹೀಗೆ ಮಾಡಿ ಅದು ಅವನ ಸ್ವಭಾವ. ಸತ್ಯ ಸಂಕಲ್ಪತ್ವ ಅಂಬುದು ಅವನ ಸ್ವಭಾವ, ಸತ್ಯ ಅಂಬುದು ಅವನ ಸ್ವರೂಪ, ಸಂಕಲ್ಪ ಸಂಕಲ್ಪ ಅಂಬುದು ಅವನ ಸ್ವರೂಪವಾಗಿಯೇ ಇದ್ದಾನೆ. ಸೊ ಅದು ಅವನ ಸ್ವರೂಪಭೂತವಾಗಿಯೇ ಇರುತ್ತೆ. ಸೊ ಹಾಗೆ ಆಗತ್ತೆ, ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಅವನು ಒಂದು ಸಂಕಲ್ಪ ದೊಡ್ಡದೇನ ಅಂತ ಯಾವಾಗ ದೊಡ್ಡದ ಅಂತ ಅದು ಅವನ ಸ್ವಭಾವವೇ, ಅವನದ್ದೇ ಆದ ಸಂಕಲ್ಪ ಅನುಸಾರ ನಿತ್ಯದಲ್ಲಿ. ನಿತ್ಯದಲ್ಲಿ ಅಂದ್ರೆ ಎವ್ರಿ ಸೆಕೆಂಡ್ ಇನ್ ಎವ್ರಿಥಿಂಗ್ ದೇಶ ಕಾಲ ಎಲ್ಲದಲ್ಲಿ ಇದು ನಿತ್ಯದಲ್ಲಿ ನಾ ಮಾಡಿ ಅಂದ್ರೆ ಸ್ವತಂತ್ರವಾಗಿ ಮಾಡಿದ್ದೆ ಅವನು ಮಾಡಿ ಮಾಡಿ ಆಮೇಲೆ ಮಾಡಿ ಮಾಡಿ ಮಾಡಿಸಿ ನಾವು ನೋಡಿ ನೋಡಿದೀವಿ ಹಿಂದೆ ಯಪ್ತಿ ಸದ್ದಿಯನ್ನು ಅವನು ಮಾಡಿ ಲಕ್ಷ್ಮಿಯಲ್ಲಿ ನಿಂತು ಅದನ್ನ ಮಾಡಿಸಿ ಲಕ್ಷ್ಮಿಯಲ್ಲಿ ಮಾಡಿಸಿದನ್ನ ಮಾಡಿ ವಾಯುದೇವರು ಮಾಡಿ ಮಾಡಿಸಿ ಇದು ಒಂದು ತಾರತಮ್ಯ ಕ್ರಮೇಣ ಎಲ್ಲ ಹೋಗಿ ಕೊನೆಯಲ್ಲಿ ಆಗುತ್ತೆ ಅದು ಒಂದು. ಆಮೇಲೆ ಅವನೇ ಒಂದು ಸ್ವತಂತ್ರವಾದ ಕಟ್ಟಿಟ್ಟುಕೊಂಡು ಮಾಡ್ತಾನೆ, ಇವರ ಮೂಲಕವೂ ಮಾಡ್ತಾನೆ, ಇವರಿವರ ಸಾಧನೆಗಳು ಈ ದೇವತೆಗಳ ಸಾಧನೆ ಎಲ್ಲವೂ ಆಗಬೇಕು. ಆಮೇಲೆ ತಾನು ಸ್ವತಂತ್ರವಾದ ಒಂದು ಇಟ್ಕೊಂಡೆ ಡೈರೆಕ್ಟ್ ಕಡೆ ಅಂದ್ರೆ ಇವ್ರಿಗ್ರ ಮೂಲಕವೇ ನಮ್ಗೆ ಕನೆಕ್ಷನ್ ತಂದಿಲ್ಲ, ಅವೊಂದು ಡೈರೆಕ್ಟ್ ಆಗಿ ಇದೇ ಇರತ್ತ. ಸೊ ಹೀಗೆ ಅವ್ರು ಮಾಡ್ತಾರಂತ. ಇಲ್ಲಿ ಕಾಮೆಂಟ್ರಿಯಲ್ಲಿ ಏನಂದ್ರೆ ತತ್ತದ ಆಹ್ವಯ ಅಂಬೋದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ತತ್ತದ ಆಹ್ವಯ ಏನು ಅಂದ್ರೆ ಇಲ್ಲಿ ತತ್ತು ತಗೊಳ್ತಾರೆ ಈ ಶಬ್ದಗಳ ಅರ್ಥ ನಿರ್ವಚನ ಅರ್ಥ ಇದನ್ನೇ ಇಟ್ಟುಕೊಳ್ತಾರೆ. ಮಿತ್ತ ಯಾಕೆಂದ್ರೆ ನೆಕ್ಸ್ಟ್ ಲೇಯರ್ಲಿ ಹೋಗೋದು. ಇನ್ನೊಂದು ಉಪನಿಷತ್ತುಗಳ ಸಾರ ವೇದಗಳ ಸಾರ ಅಂತ ಬಂದಿದೆಲ್ಲ ಶ್ರುತಿಯಲ್ಲಿ ಶ್ರುತಿಗಳಲ್ಲಿ ಆಮೇಲೆ ಭಾಗವತದಲ್ಲಿನೂ ಬರೆದಕೊಂಡಿದೆ. ಇದು ಭಗವಂತನನ್ನ ಅನುವಿತ್ತ ಅನುವಿತ್ತ ವಿತ್ ವಿತ್ತಂಬೋದು ಬರುತ್ತೆ. ವಿತ್ತಂಬೋದಕ್ಕೆ ವಿತ್ತಂಬೋದು ಸಂಪತ್ತು ಅಂತ ಬರುತ್ತೆ. ದ್ರವ್ಯ ಏನೇನು ಸಂಪತ್ತುಗಳು ಅದ ವಿತ ಅಂದ್ರೆ ನಮ್ಗೆ ಗೊತ್ತು, ನಮ್ಗೆ ಇರುವಂತಹ ಕಾಸು ಮುಂತಾದ ದ್ರವ್ಯಗಳು ಪದಾರ್ಥಗಳು ಎಲ್ಲ ಆಲ್ ವ್ಯಾಲ್ಯೂಗಳು ಎಲ್ಲವೂ ವಿತ ಅಂತಾಗತ್ತೆ. ಇಲ್ಲಿ ಹೇಳುವ ಸಂಪತ್ತುಗಳು ಅನುವಿತ್ತ ಅಂತ ದೇವರನ್ನ ಕರೀತಾರೆ. ಯಾಕೆ ಅನುವಿತ್ತ ಅಂದ್ರೆ ಅನುವಿತ ಅಂಬೋ ಹೆಸರಿನಂತ ಅವನಿ ಅವನೇ ಮಾಡಿ ಮಾಡಿ ಪಂತಲ್ಲ, ಅದೇ ಅವನೇ ಇದ್ದು ಯಾರಲ್ಲಿ ಯಾವಾಗ ಯಾವ ತರದ ಚಿಂತನೆ ಉಪಾಸನೆ ಸಾಧ್ಯವಲ್ಲ, ಉಪಾಸಕನಿಂದ ಒಂದು ಉಪಾಸಕಂದ ನಾವೆದು ನಮ್ಮಲ್ಲಿ ಇದ್ದು ದೇವರೇ ಎಲ್ಲವನ್ನು ಮಾಡ್ತಾ ಇದ್ದಾನೆ, ದೇವರೇ ಸ್ವತಂತ್ರ ಕರ್ತ, ದೇವರು ಮಾಡಿ ಮಾಡಿಸ್ತ, ಇದು ನಾವು ಹೇಳ್ತೀವಿ ಯಾವಾಗಲೂ. ಒಮ್ಮೆ ನಮ್ಗೆ ದೇವರೇಪ್ಪ ಮಾಡಿದ ನನ್ ಕೈಲಿ ಏನ್, ಸೊ ಅದು ಹೆಲ್ಪ್ಲೆಸ್ನೆಸ್ ಗೊತ್ತಾಗತ್ತಲ್ಲ ನಮ್ಗೆ, ಅದು ಅದರಿಂದ ನಮ್ಗೆ ಜ್ಞಾನ ಬರುತ್ತೆ. ಅನುವಿತ್ತ ಅಂತ ಬೇಸಿಕಲಿ ಏನ್ ಅನುವಿತ್ತ ಅಂತ ಏನು ಅಂದ್ರೆ ಜ್ಞಾನಿಗಳಿಂದ ತಿಳಿಯಲ್ಪಡುವ, ಜ್ಞಾನ ಉಳ್ಳವರಿಂದ ಜ್ಞಾನಿಗಳು, ನಾವು ಜ್ಞಾನಿಗಳೆಲ್ಲವೇ ಅಂದ್ರೆ ಜ್ಞಾನಿಗಳು ನಾವಲ್ಲ, ಬಟ್ ಯಾವಾಗಲಾದ್ರೂ ಒಮ್ಮೆ ನಮ್ಮ ಯೋಗ್ಯತೆಗೆ ಅನುಗುಣವಾಗ ನಮ್ಗೆ ಚೂರು ಚೂರು ಸ್ವಲ್ಪ ಗೊತ್ತಾಗ್ತಾ ಇರುತ್ತೆ, ಸ್ವಲ್ಪ ಬಂದು ಬಂದು ಹೋಗುತ್ತೆ. ಜ್ಞಾನಿಗಳಲ್ಲಿ ರಾಯರ ಮುಂತಾದವರಲ್ಲಿ ಅದು ಯಾವತ್ತೂ ಇರುತ್ತೆ. ಅನುವಿತ್ತ ಹೆಸರಂತ ಅನುಸೃತಿಯನ್ನ ಅವರಿಗೆ ತಕ್ಕಂತೆ ಅವಿತ್ತ ಆ ಜ್ಞಾನ ಸಂಪತ್ತು ಅಂಬೋ ನಾಶರಹಿತವಾದ ಸಂಪತ್ತನ್ನ ಕೊಡ್ತಾನ. ಸೊ ಅನುವಿತ, ಸೊ ನಮ್ಗೆ ಯಾವಾಗ ಯಾವಾಗ ಜ್ಞಾನ ಬರುತ್ತೆ. ಇದು ಮಾತ್ರ ಅಲ್ಲ, ಜ್ಞಾನ ಕೊಡೋದು ಅಂತ ಬರೀ ಬಂದು ಬಂದು ಜ್ಞಾನ ಕೊಡೋದು ಅಂತಿಲ್ಲ. ನಮ್ಗೆ ಪದಾರ್ಥಗಳು ನೋಡಿದ್ದಾಗಲೂ ಆ ಪದಾರ್ಥ ಇದೆ ದೇವರಲ್ಲಿ ಇದ್ದು ಅದು ಹೀಗೆ 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 ಒಂದೊಂದು ನಾವು ನೋಡುವಂತ ಎಲ್ಲದಲ್ಲಿನೂ ಅವನ ನೆನಪು ಬರಬೇಕು. ಹೊರಗೆ ಹೇಳೋದಲ್ಲ, ಹೇಳಿದ್ರು ಹುಚ್ಚು ಅಂತಾರ. ನಮ್ಮಲ್ಲಿ ಎಲ್ಲ ಅಸ್ತಿತ್ವ ಎಲ್ಲಿ ಎಲ್ಲಿ ಏನೇನಿದೆಯೋ ಎಲ್ಲವನ್ನು ಅವನು ಒಂದು ಚಿಂತನೆ ಅದು ಹೇಗೆ ಅದನ್ನು ಹೇಳ್ತಾರೆ ವಿತ್ತಾಸ. ಅದಕ್ಕೆ ಫಸ್ಟ್ ಅನುವಿತ್ತ ಹೆಸರು ಕೊಟ್ಟಿದ್ದಾರೆ. ಈ ತರ ಚಿಂತನೆ ಮಾಡುವವನಿಗೆ ಅವನಿಗೆ ಏನಾಗುತ್ತೆ ಅಂದ್ರೆ ಈ ಯಥಾರ್ಥ ಜ್ಞಾನದಿಂದ ವೈಕುಂಠ ಶ್ರುತಿಗಳು ಹೇಳುತ್ತಂತೆ, ವೈಕುಂಠ ಲೋಕವೇ ಸಿಕ್ಕಂತೆ ಇದು. ಬಿಕಾಸ್ ಜ್ಞಾನ ದೇವರ ಬಗ್ಗೆ ನೆನಪು ಬಂದ್ರೆ ಅದಕ್ಕೆ ನಾವು ಒಂದು ಕರ್ಮಗಳ ಬಗ್ಗೆ ಹೇಳುವಾಗ ನಮ್ಮ ಮನಸ್ಸು ಯಾವುದನ್ನ ಯಾವುದಲ್ಲಿ ಹೋಗುತ್ತೋ ಅದಕ್ಕೆ ಅನುಗುಣವಾದ ಫಲ ಸಿಕ್ಕತ್ತೆ. ಭಾವಂ ತತ್ ಭವಂತಿ ಭವತಿ ಅಂತ ಹೇಳ್ತಾರ. ದೇವರನ್ನ ನೆನಪು ಬಂದ್ರೆ ಅದಕ್ಕೆ ಫಲ ಏನು ಅಂದ್ರೆ ಅದಕ್ಕೆ ನಾಶರಹಿತವಾದ ಫಲ ಮೋಕ್ಷ. ಮೋಕ್ಷದಲ್ಲಿ ಆನಂದ ಆವಿರ್ಭಾವ ಅಷ್ಟು ತನಕ ಚಿಕ್ಕ ಚಿಕ್ಕ ಅಂದ್ರೆ ಒಮ್ಮೆ ನೆನೆದ್ರೆ ಸಾಕಾಗ ಇಲ್ಲ, ಮೋಕ್ಷಕ್ಕೆ ಹೋಗ್ಬೇಕಂದ್ರೆ ಒಂದೊಂದೊಂದೊಂದೊಂದು ಡ್ರಾಪ್ ಅಂಡ್ ಡ್ರಾಪ್ ಅಂಡ್ ಡ್ರಾಪ್ ನೀರ್ ಹಾಕಿದನ್ನೇ ಅದು ಕೊಡ ತುಂಬಬೇಕಲ್ಲ. ಅದಕ್ಕೆ ಕೊಡ ತುಂಬೋದು ಒಂದು, ಇನ್ನೊಂದು ಆ ಒಂದು ಪಾಪಗಳು ಹೋಗತ್ತೆ, ಹೋಗಿ ಮೋಕ್ಷ ಸಾಧನೆ ಆಗುತ್ತೆ. ಇದು ಸ್ಟಾರ್ಟ್ ಆಫ್ ಮೋಕ್ಷ ಸಾಧನೆ ಆಗುತ್ತೆ. ಅದಕ್ಕೆ ಅನುವಿತ್ತ ಅಂಬೋದನ್ನ ಹೇಳ್ತಾರೆ. ಅನುವಿತ್ತ ಅಂದ್ರೆ ವಿತ್ತ ಅಂತ ಬಂದೆ, ವಿತ್ತ ಅಂದ್ರೆ ಹಾಗೆ ನಮ್ಮ ನಮ್ಮ ಲೆವೆಲ್ಲಿ ವಿತ್ತ. ನಮ್ಮಲ್ಲಿ ದುಡ್ಡು ಇದೆ ಅಂದ್ರೆ ನಮ್ಗೆ ಗೊತ್ತಾಗಲ್ಲ, ದುಡ್ಡು ಕಾಸು ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿ ಅಂತಾನೆ ಹೇಳೋದು. ಲಕ್ಷ್ಮಿ ಅಂದ್ರೆ ಅಲ್ಲಿ ದೇವರು ಲಕ್ಷ್ಮಿ, ಇಲ್ಲಿ ಲಕ್ಷ ರೂಪವಾಗಿದ್ದಾನೆ. ಆ ವಿಧ ನಮ್ಗೆ ಬರುವಂತ ದ್ರವ್ಯಗಳು, ಆ ದುಡ್ಡಿನಿಂದ ನಾವ್ ಏನಾದ್ರು ದುಡ್ಡಂದ್ರೆ ಒಂದು ಪೇಪರ್ ಡಾಲರ್ ಬಿಲ್ ಅಂತಿದ್ರೆ ಅದಕ್ಕೆ ಆ ವ್ಯಾಲ್ಯೂ ಅಟೈನ್ ಮಾಡಿದ್ರಿಂದ ನಮ್ಗೆ ಬೇಕಾದ್ದೆಲ್ಲ ನಾವು ತಗೊಂಡಿವಿ. ಅದು ಬಿದ್ದಿಂದ ದುಡ್ಡು ಕೊಟ್ಟು ದಟ್ ಇಸ್ ಆಲ್ಸೋ ವ್ಯಾಲ್ಯೂಬಲ್. ಸೊ ಆ ವಿಧ ಆ ಲೌಕಿಕದರೂ ತಕೊಳ್ಳೋದು, ನಮ್ಗೆ ಸಾಧನೆಗೆ ಬರುವಂತ ಜ್ಞಾನ ಭಕ್ತಿ ವೇರಾಗಿ ನಾಶರಹಿತವಾಗ ಯಾವ ವಿಧದಿಂದ ಭಯ ಇಲ್ಲವೋ ಉಳಿದ ವಿತ್ತ ಉಳಿದ ದ್ರವ್ಯಗಳು ನಾಶ ಆಗುತ್ತೆ. ದ್ರವ್ಯಗಳು ಕತ್ತು ಕತ್ತುಕೊಂಡು ಹೋಗ್ತಾರೆ. ನಮ್ಗೆ ಪ್ರಾಣಕ್ಕೇನೆ ಆಪತ್ತುಗಳು ಬರಬಹುದು. ಈ ತರ ಈ ಅದು ಒಂದು ಅದನ್ನ ರಿಯಲಿ ವಿತ್ತ ಅಂತ ಕರೆಯೋದಿಲ್ಲ. ನಾಶ ಯಾವುದು ವಿತ್ತ ಬರುತ್ತೋ ಅದಕ್ಕೆ ನಾಶವೇ ಇರಬಾರ್ದು. ಆ ವಿತ್ತದಿಂದ ಭಯ ಇರಬಾರ್ದು. ಭಯ ಇದ್ರೆ ಭಯ ಓಡಿಸಬೇಕು. ಇಟ್ ಇಸ್ ಆಪೋಸಿಟ್ ಆಫ್ ಮೆಟೀರಿಯಲ್. ಸೊ ಅದಕ್ಕೆ ವಿತ್ತ. ಸೊ ಆ ತರ ತಗೊಳ್ಳೋದು, ಅದು ವಿತ್ತ ಅಂತ ತಗೊಳ್ಳೋದು, ಇಲ್ಲ ವಿತ್ತ ಅಂತ ಹೇಳ್ಬೋದು. ಆಮೇಲೆ ದೇಹ, ದೇಹ ಅಂದ್ರೆ ನಮ್ಗೆ ದೇಹ ಇದೆ. ನಮ್ ದೇಹ ಕಣ್ಣಿಗೆ ಕಾಣುವಂತ ದೇಹ, ಒಳಗೆ 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 ಇರುವಂತ ದೇಹಗಳು ಇರುತ್ತೆ. ಲಿಂಗ ದೇಹ ಅಪ್ಪು ತಟ್ಟು ಹೋಗ್ಬೋದು, ಆದ್ರೆ ಸ್ವಲ್ಪ ದೇಹವನ್ನು ತಗೋಬಹುದು. ದೇಹಕ್ಕೆ ಯಾಕೆ ದೇಹ ಅಂತ ಹೇಳ್ತಾರಂದ್ರೆ ಈಹ ಅಂದ್ರೆ ಚೇಷ್ಟೆ ಅಂತ, ಚಲನ ವಲನ ಇರೋದಕ್ಕೆ ಈಹ ಅಂತ ಕರೀತಾರೆ. ಸೊ ದ ಈಹ ಅಂದ್ರೆ ಚೇಷ್ಟೆ, ದ ಅಂದ್ರೆ ಕೊಡ್ತಾನ, ಕೊಡ್ತಾನ ತೆಗಿತಾನ ರಕ್ಷಣೆ ಮಾಡ್ತಾನ ಮೂರಂತವೂ ಇದೆ. ಯಥಾ ಯೋಗ್ಯವಾಗ ಅದನ್ನ ಇಟ್ಕೋಬಹುದು. ಸೊ ಈ ದೇಹಕ್ಕೆ ಚೇಷ್ಟೆಗಳನ್ನ ಚಲನಗಳನ್ನ ಕೊಡ್ತಾನೆ. ಅದರ ಇದಕ್ಕೆ ಇನ್ನೊಂದು ಹೇಳ್ತಾರೆ, ದೇಹ ಅಂಬೋದಕ್ಕೆ ಈಹ ಅಂಬೋದಕ್ಕೆ ಚೇಷ್ಟ ಚಲನೇ ಒಂದು, ಇನ್ನೊಂದು ಚಲನೆ ಮೂಲಕ ಉಪಚಯ ಏನು ಚಲನೆ ಬರುತ್ತೆ ಅಂತ ಇವಾಗ ಈ ದೇಹದಿಂದ ಮೂಮೆಂಟ್ ಎಲ್ಲ ಕಾಣುತ್ತೆ. ಅದನ್ನ ಯಾರು ಕೊಡಬೇಕಲ್ಲ, ದೇವರು ಪ್ರಾಣನಲ್ಲಿ ಇದೆ ಅದನ್ನ ಕೊಡ್ತಾರ ಒಂದು. ಇನ್ನೊಂದು ಚೇಷ್ಟೆ ಅಂದ್ರೆ ಎಲ್ಲ ದೇಹಕ್ಕೆ, ಇವಾಗ ನಿಮ್ಮ ದೇಹಕ್ಕೆ ಅನಿರುದ್ಧ ದೇಹಕ್ಕೆಲ್ಲ ಏನು ಚೇಷ್ಟೆ ಇದೆ ಅಂತ ಅಲ್ಲಿ ಚೇಷ್ಟೆ ಇಲ್ಲ. ಅಲ್ಲಿ ಬಂದು ಚಲನೆ ಅಂದ್ರೆ ಉಪಚಯತ್ವ, ಆ ವೃದ್ಧಿ ಹೊಂದೋದು ಆ ಲಿಂಗ ದೇಹ. ಅದು ಯಾಕೆ ಒಂದೊಂದು ವೃದ್ಧಿಯನ್ನ ಹೊಂದತ್ತೆ, ಆಮೇಲೆ ಅದು ಅನಿರುದ್ಧ ಉಪಚಯ ಅಂತ. ಆ ಉಪಚಯಕ್ಕೆ ಅದು ನಾಲ್ಕನೇ ತಂದೆಯಲ್ಲಿನೋ ಗೊತ್ತಿಲ್ಲ. ಸೊ ಉಪಚಯವನ್ನ ಹೊಂದುತ್ತೆ, ಸ್ಟಾರ್ಟಿಂಗ್ ಫ್ರಮ್ ಸ್ವರೂಪದೇಹಕ್ಕೆ ಬಂದಾಗ ಉಪತಿ ಏನೋ ವೃತ್ತಿ ಅದು ಏನೋ ಅಲ್ಲಿ ಇಲ್ಲ. ಅದಕ್ಕೆ ಅಲ್ಲಿ ಬರುವಾಗ ಈಗ ಅದಕ್ಕೆ ಚೇಷ್ಟೆ ಅಂದ್ರೆ ಹೇಳ್ತೀವಲ್ಲ ಜ್ಞಾನ ಇಚ್ಛಾ ಕ್ರಿಯಾ 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 ಅಂತ ಅಲ್ಲಿ ಶಕ್ತಿ ರೂಪವಾಗಿರುತ್ತೆ. ಅಲ್ಲಿ ಈ ತರ ಒಂದು ಪ್ರಾಕೃತಿ ಚೇಷ್ಟ ಅಲ್ಲಿ ಜ್ಞಾನ ಇಚ್ಛಾ ಕ್ರಿಯಾ ಆಗುತ್ತೆ. ಆ ಜೀವತ್ವ ಜೀವತ್ವ ಲಕ್ಷಣ ಆ ಒಂದು ಅದರಿಂದ ಕರ್ಮಗಳು ಜೀವನೇ ಮುಖ್ಯವಾಗಿ ಕರ್ಮ ಕರ್ಮ ಅವನೇ ಮಾಡ್ಬೇಕು. ಅದು ಒಂದು ಜಡದ ಧರ್ಮ ಅಲ್ಲ ಚೇತನ ಧರ್ಮ ಅಂತ ಹೇಳ್ತದೆ. ಸೊ ಹಾಗೆ ಇರುವಂತ ಕಾರಣದಿಂದ ದೇಹ ಅಂತ ಕರೀತಾರೆ. ಯಾರು ಭಗವಂತ ಅವಾಗ ಏನಾಯ್ತು ಇವಾಗ ದೇಹ ಅಂಬೋದು ಭಗವಂತನೇ ಹೇಳ್ತಾ ಇತ್ತು. ಆ ರೂಪದಿಂದ ಅದಕ್ಕೆ ಅಂತ ದಾಹ್ವಯ ಅಂತ ಕರೀತಾರೆ. ಅದಕ್ಕೆ ಈ ಹೆಸರಿನಿಂದ ಈ ದೇಹದಿಂದ ನಮ್ಗೆ ಗೊತ್ತಾಗುತ್ತೆ. ಚಲನ ವಲನ ಆ ಒಂದು ಪ್ರಾಣ ಪ್ರಾಣ ಇಲ್ಲದ ಶರೀರ ನೋಡ್ತೀವಿ ಅಲ್ಲಿ ಚಲನ ಏನ ಇಲ್ಲ. ಪ್ರಾಣಶಕ್ತಿ ಹೋಯ್ತದ ಅದು ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ? ದೇವರು ಬಂದ ದೇವರು ವಾಯುದೇವರಲ್ಲಿ ಇದು ಅಲ್ಲಿ ಬಂದಾಗಿರುತ್ತೆ. ಅವನು ಹೋದಾಗ ಹೋಗುತ್ತೆ. ಅವನೇ ದೇಹ ಅವನೇ ಮುಖ್ಯ ಅರ್ಥದಲ್ಲಿ ದೇಹ. ಈ ದ ಅಂದ್ರೆ ಕೊಡ್ತಾನೆ, ದ ಅಂದ್ರೆ ತೆಗಿತಾನೆ, ದ ಅಂದ್ರೆ ರಕ್ಷಣೆ ಮಾಡ್ತಾನೆ. ಚಲನೆಯನ್ನ ಕೊಡ್ತಾನೆ, ಚಲನೆಯನ್ನ ದಯದಿ ರಕ್ಷಣೆ ಮಾಡ್ತಾನೆ, ಚಲನನ್ನ ಗತಿ ಅದು ಮಾಡ್ತಾನೆ ಅವನು. ಹೀಗೆ ಮೂರನ್ನು ಇವನು ಮಾಡ್ತಾ ಇದ್ದಾನೆ. ಉದಾಹರಣೆ ಬರುತ್ತೆ ದೇಹ ಸ್ವರೂಪಕ್ಕೆ ಬಂದಾಗ ಆವಿರ್ಭಾವ ರೂಪದಲ್ಲಿ ತಕ್ಕೋಬಹುದು. ಸೊ ವಿತ್ತ ದೇಹ ಆಗಾರ ಗರ ಆಗಾರ ಅಂದ್ರೆ ಆ ಪ್ಲಸ್ ಗಾರ ಗರ ಗರ ಅಂಬೋ ಧಾತುವಿಗೆ ಗರ ಅಂಬೋದು ನಿಗರಣೆ. ಗರ ಅಂದ್ರೆ ಗೃ ಅದು ಅನೇಕ ಇದಲ್ಲ ಗೃ ಅಂದ್ರೆ ಶಬ್ದ ಗೃ ಶಬ್ದತೆ ಗೀರ್ಯತೆ ಅಂತ ಹೇಳಿ ಶಬ್ದ ಅಂತ ಹದ್ದು ಮಾಡುತ್ತೆ. ಹದ್ದು ಏನು ಮಾಡುತ್ತೆ ದೇಹ ಸರಿ ಮನೆ ಮನೆಯಲ್ಲಿ ಮಕ್ಕಳು ಅದು ಇದು ಎಲ್ಲವೂ ಇರುತ್ತೆ. ಮನೆ ಶಬ್ದ ಮಾಡುತ್ತೆ ಅದು ಒಂದು ಅರ್ಥ. ಇನ್ನೊಂದು ಮುಖ್ಯ ಅರ್ಥ ಏನು ಅಂದ್ರೆ ಗರ ಶಬ್ದ ಗೃ ಅಂಬೋ ಧಾತುವಿಗೆ ನಿಗರಣೆ ನಿಗರಣೆ ಅಂದ್ರೆ ಏನು ಅಂದ್ರೆ ನುಂಗೋದು. ಮನೆ ನುಂಗತ್ತ ಅಂದ್ರೆ ನುಂಗೋದು ಅಂದ್ರೆ ಇಲ್ಲಿ ಪಾಸಿಟಿವ್ ಅರ್ಥ. ನುಂಗೋದು ಅಂದ್ರೆ ಏನು? ನುಂಗೋದು ಅಂದ್ರೆ ಒಳಗೆ ಇಟ್ಕೊಳ್ಳೋದು. ಅಂದ್ರೆ ಈ ಮನೆ ಒಂದು ಬಾಯಿ ಬಾಯಿ ಅಂತ ತಗೊಂಡ್ರೆ ಅದು ಒಳಗೆ ನಾವು ಇರ್ತೀವಿ. ಮನೆ ಜೋಪಾನವಾಗಿ ಪಾಸಿಟಿವ್ ಅರ್ಥ ಜೋಪಾನವಾಗಿ ಇಟ್ಕೊಂಡು ಇಟ್ಕೊಳ್ಳಕ್ಕೆ ನಾವು ದಟ್ ಫೀಲಿಂಗ್ ವಿ ಗೆಟ್ ಎಲ್ಲಿ ಇದ್ರು ಮನೆಗೊಂದೆ ಅಪ್ಪ ವಿ ಫೀಲ್ ಸೇಫ್. ಏನು ಮನೆ ಮಾಡಿದೆ ಮನೆಯಿಂದ ನಮ್ಮ ಮನೆಗೆ ಬಂದಾ ಇದ್ದೀವಿ ಅದೇ ಅಂಬು ರಾತ್ರಿ ಸಮಯದಲ್ಲಿ ಆ ಒಂದು ಮನೆ ನಮ್ಗೆ ಅದು ಕೊಡುತ್ತೆ. ಅದು ಯಾಕೆ ಕೊಡುತ್ತೆ? ಮನೆ ಎಲ್ಲಿಂದ ಕೊಡುತ್ತೆ? ಮನೆ ಜನ ಅದು ಯಾಕೆ ಕೊಡುತ್ತೆ ಅಂದ್ರೆ ಈ ಭಗವಂತನೇ ಎಲ್ಲಿ ಇದು ಕೊಡ್ತಾರೆ ಅದು ಒಂದು ಅರ್ಥ. ಇನ್ನೊಂದು ಶಬ್ದ ಮಾಡುತ್ತೆ ಅಂತ ಬರುತ್ತೆ. ಏನು ಶಬ್ದ ಮಾಡುತ್ತೆ ಅಂತ ಆ ಮನೇನೂ ಆಗಲಿ ಈ ಮನೆ ನಾವಿರುವಂತ ಈ ಮನೇನೂ ಆಗಲಿ ದೇಹ ಅಂಬೋ ಈ ಮನೇನೂ ಆಗಲಿ ಜೀವ ಇರುವಂತ ಒಂದೊಂದು ಮನೆ ಶಬ್ದ ಮಾಡುತ್ತೆ ಅಂದ್ರೆ ಆ ಶಬ್ದ ಏನ್ ಮಾಡುತ್ತೆ ಅಂದ್ರೆ ಶಬ್ದ ಅಂದ್ರೆ ಆ ಭಗವಂತ ಅಲ್ಲಿ ಇದು ದೇವತೆ ಅಲ್ಲೇ ನಮ್ಮ ಸಾಧನೆ ಆಗುತ್ತಲ್ಲ. ನಮ್ಮ ಮನೆಯಲ್ಲಿ ಪೂಜೆ ಮಾಡ್ತೀವಿ ಅದು ಮಾಡ್ತೀವಿ ಶಬ್ದ ಮಾಡ್ತೀವಿ ವರ್ಣಗಳಿಂದ ಅಲ್ಲಿಂದ ವರ್ಣ ಒಂದು ಅಜ ಆನಂದ ಇಂದ್ರ ಇದೆಲ್ಲ ದೇವರು ವಾಚಕವಾಗಿರುತ್ತೆ. ಅಲ್ಲಿ ಇದ್ರ ಶಬ್ದಗಳು ಏನೇನೆಲ್ಲ ಬರುತ್ತೆ ಈ ದೇಹದ ಒಳಗೆ ಏನೇನು ಊಟ ಮಾಡಿದ್ರೆ ಶಬ್ದಗಳು ಎಲ್ಲ ಶಬ್ದಗಳು ಬಂದೇ ಬರುತ್ತಲ್ಲ. ಅಲ್ಲಿ ಗಾಳಿ ಇರುವಾಗ ಬಂದೇ ಬರುತ್ತಲ್ಲ ಶಬ್ದಗಳು ಅದು ಎಲ್ಲವೂ ಶಬ್ದ ಮಾಡುತ್ತೆ. ಅದರ್ವೈಸ್ ನುಂಗತ್ತ ಅಂಬೋದು ಇದು ಮೂಲ ಅರ್ಥ. ಭಗವಂತನಿಗೆ ಆಗಾರ ಆತ್ಮ ಚೆನ್ನಾಗಿ ನುಂಗೋದು ಅಂದ್ರೆ ಏನು? ಚೆನ್ನಾಗಿ ನುಂಗತ್ತ ನುಂಗೋದು ಅಂದ್ರೆ ಜಗತ್ತನ್ನ ಭಗವಂತನೇ ಮೂಲ ಅರ್ಥದಲ್ಲಿ ಆಗಾರ ಆಗ್ತಾನೆ. ಹೇಗೆ ಅಂದ್ರೆ ಈ ಜಗತ್ತನ್ನೇ ಕೊನೆಯಲ್ಲಿ ತನ್ನ ಒಳಗೆ ಇಟ್ಟುಕೊಂಡು ಬಿಡ್ತಾನೆ ಭಗವಂತನೇ ಮನೆ ಅದ್ರೂ ದೊಡ್ಡ ಮನೆ. ಇಲ್ಲಿ ಅದನ್ನೇ ಒಂದೊಂದು ಚಿಕ್ಕ ಚಿಕ್ಕರು ಈ ಮನೆಗಳಲ್ಲಿನೂ ಅವನೇನು ಇದ್ದಾರೆ. ಈಗ ಅಲ್ಲಿ ನುಂಗೋದು ಅಂಬೋದು ನಿಗರಣೆ ಎಂಬುದು ನುಂಗೋದು ಅಂಬೋದು ತುಂಬಾ ಚೆನ್ನಾಗಿ ಕೊಟ್ಟಂತ ಆ ಸಂಬಂಧ ಗರ ಗೃ ನಿಗರಣೆ ಒಳಗೆ ಇಟ್ಟುಕೊಳ್ತಾರೆ. ಇನ್ನೊಂದು ಗರ ಅಂದ್ರೆ ಶಬ್ದ ಅಂದ್ರೆ ಶಬ್ದ ಒಂದು ಭಯವನ್ನ ಉಂಟು ಮಾಡುತ್ತೆ ಅಂತ. ಸೊ ಭಯಗೊಳಿಸುತ್ತೆ ಈ ಸಂಸಾರದಲ್ಲಿ ಭಯ ಬರುತ್ತೆ ಅಂತ ಹೇಳ್ತಾರೆ. ಸೊ ಹೀಗೆ ಮನೆಯಿಂದ ಭಯ ಅಭಯನೇ ಬರ ನಮ್ಗೆ ಭಯವೂ ಬರಬಹುದು ಮೋಸ್ಟ್ಲಿ ನಮ್ಗೆ ಭಯ ಸೇಫ್ಟಿನೇ ಬರುತ್ತೆ. ಸೊ ನುಂಗುವುದು ಒಂದು ಪಾಸಿಟಿವ್ ಅರ್ಥದಲ್ಲಿ ಇದು ಚೆಂದಾಗಿ ಗೊತ್ತಿದೆ. ಆ ಭಯವನ್ನ ಪರಿಹಾರ ಮಾಡುತ್ತಾನೆ ಮನೆಯಲ್ಲಿ ಭಯ ಬರಲಿಕ್ಕೆ ಅವಕಾಶ ಇದನ್ನು ಆಗಾರ ಆ ಸಂಬಂಧ ಚೆಂದಾಗಿ ಆಶದಿಂದ ಇದ್ದು ಈ ಭಯವನ್ನ ತೆಗೆಯುವುದು ಆ ಆಗಾರ ಆ ಪ್ಲಸ್ ಆನು ಆನೆ ಆಗುತ್ತೆ ಆಗಾರ ಈ ಭಯವನ್ನ ತೆಗೀತಾರೆ ಆ ನೆಗೆಟಿವ್ ಅರ್ಥದಲ್ಲಿ ತಗೊಂಡ. ಸೊ ಹೀಗೆ ಈ ಆಗಾರ ಎಂಬೋ ಶಬ್ದದಲ್ಲಿ ಮನೆ ಎಂಬೋ ಶಬ್ದದಲ್ಲಿನೂ ಅವನೇ ಇದ್ದಾನೆ. ಆಮೇಲೆ ದಾರ ದಾರ ಅಂತ ಬರುವಾಗ ಹೆಂಡತಿ ಎಂಬುದು ಬರುತ್ತೆ. ದಾರ ಅಂದ್ರೆ ಅದು ಬಹುವಚನ ಪುಲ್ಲಿಂಗದಲ್ಲಿ ಪುಲ್ಲಿಂಗದಲ್ಲಿ ಇದೆ ಅಂದ್ರೆ ಅದೇ ದಾರ ಅಂದ್ರೆ ಇದಕ್ಕೆ ಪಾಸಿಟಿವ್ ಅಂತವೂ ಹೇಳ್ತಾರೆ, ನೆಗೆಟಿವ್ ಹೇಳ್ತಾರೆ. ಅರ ಅಂದ್ರೆ ದೋಷ, ಅದನ್ನ ದರ ಅಂದ್ರೆ ದೋಷವನ್ನ ದೋಷವನ್ನ ಕೊಡಂತ ದೋಷವನ್ನ ತೆಗಿಯಂತ ಅಂದ್ರೆ ಏನು ತೆಗಿಯುತ್ತೆ ದೋಷವನ್ನ ಕೊಡಂತ ದೋಷವನ್ನ ತೆಗಿಯುತ್ತ ದರ ಅಂದ್ರೆ ಅರ ಅಂದ್ರೆ ದೋಷ, ದಾರ ದಾರ ಅಂದ್ರೆ ಆ ದುಃಖ ಮುಂತಾದ ದರ ಅಂದ್ರೆ ದುಃಖ ದರ ಅಂದ್ರೆ ದುಃಖವೂ ಬರುತ್ತದೆ, ದುಃಖ ಮುಂತಾದವನ್ನ ಪರಿಹಾರ ಮಾಡ್ತಾರೆ. ಹೆಂಡತಿ ಮದುವೆ ಮಾಡ್ಕೊಂಡು ಬಂದ್ರೆ ಆವಾಗೆ ಗಂಡನಿಗೆ ಹೆಂಡತಿ ಅಥವಾ ಗಂಡ ಹ್ಯಾಂಡ್ಮೇಡ್ ಅಂತ ತಗೊಳ್ಳೋದು, ತಗೊಂಡಾಗ ಅವ್ರು ಬಂದಾಗ ಗೃಹಸ್ಥಾಶ್ರಮ ಶುರು ಆಗುತ್ತೆ. ಆ ಗೃಹಸ್ಥಾಶ್ರಮ ಚೆಂದಾಗ ಪಾಲನೆ ಮಾಡಿದ್ರೆ ಅಲ್ಲಿ ನಮ್ಗೆ ಪಾಪಗಳೆಲ್ಲ ಹೋಗುತ್ತೆ, ಜ್ಞಾನ ಸಿಗತ್ತೆ. ಅದಕ್ಕೆ ದಾರ ಅಂತ ಹೇಳ್ತಾರೆ, ದಾರ ಆಗ್ಬೋದು ಅಂತ ಬರುತ್ತೆ. ಸೊ ಇನ್ನೊಂದು ಬ್ಯಾಡ್ ಅರ್ಥದಲ್ಲಿ ತಗೊಂಡ್ರೆ ಅವನೇ ಎಲ್ಲವನ್ನು ಪಾಪವನ್ನ ಕೊಡುವವರು ಆಗ್ತಾರೆ. ಅರ ಶಬ್ದ ದೋಷದಿಂದ ದೋಷ ಅಂತ ಕೊಟ್ಟ ಅರ ದ ಅರ ದ ಆರ ಆಗತ್ತೆ, ದಾರ ಆಗತ್ತೆ. ಸೊ ಹೀಗೆ ಎರಡು ಅರ್ಥವೂ ಬರುತ್ತೆ, ದಾರ ಆಗೋ ಶಬ್ದದಿಂದ ಬರುತ್ತೆ. ದಾರ ಅಪತ್ಯ, ಅಪತ್ಯ ಅಂದ್ರೆ ಅಪ ಅಂದ್ರ ಅಪ ಅಪ ಅಂದ್ರ ಅಪ ಅಂದ್ರ ಪ ಅಂದ್ರೆ ಪ ಅಂದ್ರ ಪಾಲನೆ ಮಾಡೋರು, ಅಪ ಅಂದ್ರ ಪಾಲನೆ ಮಾಡೋರು ಯಾರಿಗೆ ಇಲ್ಲವೋ. ಸೊ ಅಪ ಅಂದ್ರೆ ರಕ್ಷಕನು ತನಗೆ, ಯಾರೂ ರಕ್ಷಕನಲ್ಲ ಅಂದ್ರೆ ದೇವರಿಗೆ ರಕ್ಷಕ ಅಂದ್ರೆ ರಕ್ಷಕ, ಅಪ ಅಂದ್ರೆ ರಕ್ಷಣ ರಕ್ಷಕ ಇಲ್ಲ ಯಾರಿಗೆ ಇಲ್ಲ ದೇವರಿಗೆ ಯಾವ ರಕ್ಷಕನೂ ಇಲ್ಲ ಅವನೇ ಅಪ ಅಂತ ಅಪ ಅಂತಾನೆ. ಸೊ ಅಪ ಮತ್ತು ಅವನು ಹೇಗಿದ್ದ ರಕ್ಷಕನೇ ಇಲ್ಲ ಮತ್ತು ಹೇಗಿದ್ದ ಅಪ ಸೀದ ಆನಂದ ಅಂತ ಅವನಿಗೆ ಯಾರು ರಕ್ಷಕರಿಲ್ಲ ಅಂದ್ರೆ ಅವನೇ ಸರ್ವೋತ್ತಮ. ಆ ಸರ್ವೋತ್ತಮ ಅಮ್ಮವನಿಗೆ ಹೇಗಿದ್ದಾನೆ ಅಂದ್ರೆ ಆನಂದ ಆನಂದ ರೂಪದಿಂದ ಇದ್ದಾರೆ. ಎಂಬಂದ್ರೆ ಜ್ಞಾನ ಅಂಬುದು ಬರುತ್ತೆ. ಆನಂದ ಜ್ಞಾನದಿಂದ ಕೂಡಿರೋನು. ಉಳಿದವರು ಯಾರನ್ನಾರು ಇವರಿಗೆ ಕೊಟ್ಟಿದ್ದಾರೆ, ಇವರಿಗೆ ದೇವರಿಗೆ ಯಾರನ್ನಾರು ಆನಂದ ಜ್ಞಾನ ಕೊಟ್ಟಿದ್ದಾರ ಅಂತ. ಯಾವ ಪದಾರ್ಥ ನಾವು ಜೀವನ ಯಾವ ವಸ್ತು ವ್ಯಕ್ತಿ ನೋಡಿದ್ರು ಅದಕ್ಕೆ ಒಂದೊಂದು ಕಾರಣ ಇರುತ್ತೆ, ಕಾರಣ ಇಲ್ಲದೆ ಕಾರ್ಯ ಇಲ್ಲ. ಬಟ್ ದೇವರಿಗೆ ನಾವು ಅವನಿಗೆ ನಾವು ಇದನ್ನ ಕೊಟ್ಟವರು ಇದ್ದಾರಂತ ಅಪ್ಪ, ಅವನಿಗೆ ಯಾರು ಇಲ್ಲ. ಇನ್ನೊಂದು ಅಪ್ಪ ಅಪ್ಪ ಅಪ್ಪಳು ಅಪ್ಪಳು ವ್ಯಾಪ್ತ ಅಂತ. ಸೊ ಅಪ ಅಂಬೋದಕ್ಕೆ ರಕ್ಷಕರ ಇಲ್ಲದವನು, ಸ್ವಾಮಿ ಇಲ್ಲದವನು ಅಂತ ಒಂದು ಅರ್ಥ. ಇನ್ನೊಂದು ವ್ಯಾಪ್ತ ಅಂತ, ಅವನೇ ವ್ಯಾಪ್ತವಾಗಿದೆ, ವ್ಯಾಪ್ತ ಆನಂದ ಜ್ಞಾನ ಸ್ವರೂಪನಾಗಿದ್ದಾನೆ ಅಂತ ಅಪತ್ಯ ಅಂತ. ಲೌಕಿಕದಲ್ಲಿ ಮಕ್ಕಳು ಮಕ್ಕಳನ್ನ ಅಪತ್ಯ ಅಂತ ಕರೀತಾರೆ. ಹೀಗೆ ಹೆಂಡತಿ ಮಕ್ಕಳು ಅವರನ್ನ ನೋಡುವಾಗ ನಮಗೆ ಈ ದೇವರ ನಮ್ಗೆ ಈ ಶಬ್ದ ಅಪತ್ಯ ದಾರ ಆಧಾರ ಇದೆಲ್ಲ ಬಳಸೋದಿಲ್ಲ. ಬಟ್ ನಾವು ಹೇಗೆ ಚಿಂತನೆ ಮಾಡೋದು ವಿಭೂತಿ ರೂಪ ಅಂದ್ರೆ ಒಬ್ಬೊಬ್ಬರಲ್ಲಿ ಅವರಲ್ಲಿ ನಮ್ಗೆ ನಮ್ಮ ಮಕ್ಕಳಿಗೆ ನಮ್ಗೆ ನಮ್ಗೆ ಗಂಡ ಹೆಂಡತಿ ನಮ್ಮ ಮನೆ ಇದೆಲ್ಲ ಪ್ರೀತಿಯೋ ಏನೋ ಆಗತ್ತ ಸಂತೋಷ ಏನೋ ಆಗತ್ತ ಅಂದ್ರೆ ಅಲ್ಲಿ ಇದ್ದು ಭಗವಂತನೇ ಮಾಡ್ತ ನಮ್ಮ ಮನೆಯನ್ನ ಇವಾಗ ಭೋಗಿ ಸಂಕ್ರಾಂತಿ ದಿವಸ ನಾವು ಶುದ್ಧೀಕರಣ ಮಾಡಿ ಅದಕ್ಕೆಲ್ಲ ಅಲಂಕಾರ ಇದೆಲ್ಲ ಮಾಡಿ ಮಾಡುವಾಗ ಇದು ದೇವರು ಕೊಟ್ಟ ಮನೆ, ಇದು ನಮ್ಮನ್ನ ರಕ್ಷಣೆ ಮಾಡ್ಲಕ್ಕೆ ದೇವರು ಈ ಮನೆಯ ಮನೆಯ ಆಕಾರ ಆಕಾರ ವಿಶೇಷದಿಂದಲೂ ಅದೇ ಹೆಸರಿಂದ ರಕ್ಷಣೆ ಮಾಡ್ತಾರೆ. ಹೀಗೆ ಒಂದೊಂದು ನಮ್ಗೆ ಇದನ್ನ ಏಕೆ ಹೇಳ್ತಾರಂದ್ರೆ ದಿನಾಗ್ಲೂ ಮನೇಲಿ ಇದ್ದು ಮನೇಲಿ ಕಟ್ಟಿ ನೇಸ್ತಾ ಇದ್ದಿಲ್ಲ. ಸೊ ನೋಡ್ತಾ ನೋಡ್ತಾ ಆ ಚಿಂತನೆ ದೇವರು ಕೊಟ್ಟ ರಕ್ಷಣೆ ದೇವರು ಕೊಟ್ಟ ಮನೆ ಅಂತ ಆ ಚಿಂತನೆ. ಮತ್ತು ಈ ಮನೆ ನಾವಿರುವ ಮನೆ ಮಾತ್ರ ಇಲ್ಲ, ಈ ಜೀವ ಇರುವಂತ ಈ ಮನೆ ಒಂದೊಂದು ಮನೆ ಲಿಂಗದ ಅಂತ ಅದನ್ನ ಮುಚ್ಚಿ ಅನೇಕೊಂದು ದೇಹದಿಂದ ಮುಚ್ಚಿ ಅದು ಕಟ್ಟೆ ಮಾಡಿಸಿ ಸ್ಥೂಲ ದೇಹವನ್ನ ಕೊಟ್ಟು ಇಷ್ಟು ಮನೆಗಳು ಜೋಪಾನವಾಗಿ ಒಳಗೆ ಇಟ್ಟಿದ್ದಾರೆ. ಒಳಗೆ ಅವನೇ ಕೂತು ರಕ್ಷಣೆಯನ್ನ ಮಾಡ್ತಾ ಇದ್ದಾನೆ. ಅದು ಅಪತ್ಯ. ಆಮೇಲೆ ಬರೋದು ಫ್ರೆಂಡ್ಸ್ ಮಿತ್ರ, ಮಿತ್ರ ಅಂದ್ರೆ ಮೀ ಸ್ವಾತ್ರ ಇದೆ ನಮ್ಗೆ ಜ್ಞಾನ ಕೊಟ್ಟು ನಮ್ಗೆ ಮಿತಿರ ಅಂತ ಬರುತ್ತೆ. ಮಿತಿರ ಎಂಬುದು ಹಾಗೆ ಬರುತ್ತೆ, ಮಿತ್ರ ರಾ ಅಂತ ಕೊಡೋದು ರಾ ದಾನೆ ಮೀ ಅಂದ್ರೆ ಜ್ಞಾನ ಜ್ಞಾನವನ್ನ ಕೊಡುವನು. ನಮಗೆ ಯಾವ ಆಪತ್ತು ಬರುತ್ತೆ ಅಂತ ತಿಳ್ಕೊಂಡು ನಮ್ಗೆ ಆಪತ್ತಿನಿಂದ ರಕ್ಷಣೆ ಮಾಡೋದು. ಏ ನಮ್ ಫ್ರೆಂಡ್ಸ್ ಅಲ್ಲ, ಅವರಲ್ಲಿ ಅವರು ನಮ್ಗೆ ಕಾಶನ್ ಮಾಡಿ ಏ ಕೇರ್ಫುಲ್ ಆನ್ ದ ರೋಡ್ ಅಂತ ಹೇಳ್ತಾರೆ. ಪಾಪ ಅವರಿಗೆ ಆ ಪ್ರೇರಣೆ ಕೊಟ್ಟು ಹೇಳಿಸಿ ಅದನ್ನ ನಮ್ಗೆ ಕೇಳುವಂತೆ ಮಾಡ್ತಾರೆ. ಹೀಗೆ ಮಿತ್ರ ಆಗ್ಬೋದು, ಮಿತ್ರ ಆಧಿಪತ್ಯದಿಂದ ಎಲ್ಲರನ್ನು ತಗೊಳ್ಳೋದು. ಈ ತರ ಯಾವ ಯಾವರನ್ನ ಯಾವ ಹೆಸರು ನಂದು ಹೆಸರು ಬೇಕಾಗಿಲ್ಲ ನಮ್ಗೆ. ಆಯಾ ದೇವರು ಆಯಾ ಒಂದು ರಿಲೇಟಿವ್ಸ್ ಅಲ್ಲಿ ಫ್ರೆಂಡ್ಸ್ ಅಲ್ಲಿ ನಮ್ ಜೊತೆ ಯಾರ್ಯಾರು ವ್ಯವಹಾರ ಮಾಡ್ತಾರೋ ಅವರಲ್ಲಿ ಇದು ನಮ್ಗೆ ರಕ್ಷ ಅಭಿನಯನ ಮಾಡ್ತಾ ಇದ್ದಾನೆ. ಅವನು ಇದ್ದದ್ದು ಈ ಸಂಬಂಧ ಎಲ್ಲವೂ ಅವನು ಅವನು ಮಾಡಿ ಇಟ್ಟಿದ್ದಾನೆ. ಅಮ್ಮೋ, ಈ ದೇವರ ಚಿಂತನೆಯನ್ನ ತರೋದು, ಅದೇ ವಿಭೂತಿ, ವಿಶೇಷವಾದ ವಿಭೂತಿ. ಇಷ್ಟು ನಮಗೆ ಮಾಡ್ತಾರೆ ನಮ್ಮ ತಾಯಿ ತಂದೆ ಎಲ್ಲರೂ ತಮ್ಮ ರಕ್ಷಣೆ ಮಾಡ್ತಾರೆ. ಅವ್ರು ಮಾಡೋದೆಲ್ಲ ಅಲ್ಲಿ ಇದು ದೇವರೇ ಮಾಡ್ತಾನ ತಿಳ್ಕೊಂಡು ತಪ್ಪದ ಆಹ್ವಾನ. ಆಮೇಲೆ ಗುಣಗಳಲ್ಲಿ ಹೌದು, ಮೂರು ಗುಣಗಳದ್ದು ಗೊತ್ತು. ಒಂದೇ ದಿವಸದಲ್ಲಿ ಮೂರು ತರದ ಚಿಂತನೆಗಳು ನಮ್ಗೆ ಬರ್ತಾ ಇರುತ್ತೆ, ಮೂರು ಗುಣಗಳಲ್ಲಿ. ಆಮೇಲೆ ಗುಣದಿಂದ ಈ ಮೂರು ಗುಣಕ್ಕೆ ತಕ್ಕಂತೆ ಆ ಚಿತ್ತ ಮೆಮರಿನ ಇರುತ್ತೆ. ಕೆಟ್ಟದ ನೆನಪು ಬರುತ್ತೆ, ಕೆಲವು ಒಳ್ಳೆಯ ವಿಷಯಗಳು ನೆನಪಿಗೆ ಬರುತ್ತೆ, ಕೆಲವೊಮ್ಮೆ ಸ್ವಾರ್ಥ ವಿಷಯಗಳು. ಸೊ ಇದು ಯಾವುದು ದೇವರು ಮಾಡ್ತಾನೋ ಆ ಮೆಮರಿ ಯಾವಾಗ ನಮ್ಮ ಥಾಟ್ಸ್ ಮನಸ್ಸಲ್ಲಿ ಓಡ್ತಾನೆ ಇರುತ್ತೆ, ಯಾವುದನ್ನ ಜಪ ಮಾಡುವಾಗ ಏನೇ ನಮ್ಮ ಥಾಟ್ಸ್ ಬಂದ್ಬಿಡುತ್ತೆ, ಕೆಲವೊಮ್ಮೆ ಒಳ್ಳೆ ಥಾಟ್ಸ್ ಬರುತ್ತೆ. ಸೊ ಹೀಗೆ ಆ ಚಿತ್ತದಲ್ಲಿ ಅವನೇ ಇದ್ದಾನೆ. ನಮ್ಮ ಬುದ್ಧಿ ನಮ್ಮ ವಶದಲ್ಲಿ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಬುದ್ಧಿ ಬುದ್ಧಿಲಿ ನಮ್ಗೆ ಹೊಳೆಬೇಕು ತಕ್ಕಂತ. ನಾವು ಯಾವಾಗ್ಲೂ ಓದಿದ ವಿಷಯ ನಮ್ಗೆ ನೆನಪಿಗೆ ಬರೋದು, ಅಥವಾ ನಾವು ಒಂದು ಕೇಳಿದಾಗ ಇದಮಿತ್ತಮಂತ ನಮ್ಮನ್ನ ನಮ್ಗೆ ಬುದ್ಧಿ ಆ ನಿಶ್ಚಯ ಜ್ಞಾನ ಬರೋದು. ಸೊ ಹೀಗೆ ಬುದ್ಧಿ ಅದಕ್ಕೆ ಸಹಕಾರಿಯಾದಂತ ಇಂದ್ರಿಯಗಳು. ಸೊ ಇಂದ್ರಿಯಗಳವರು ಆ ಇಂದ್ರಿಯಗಳು ಆಮೇಲೆ ಇದೆಲ್ಲವೂ ಇಟ್ಟುಕೊಂಡು ಕೊನೆಯಲ್ಲಿ ಮಾಡೋದು ಕರ್ಮಗಳೇ. ನಾವು ಮಾಡುವ ಜ್ಞಾನ ಮತ್ತು ನಾವು ಮಾಡುವ ಕರ್ಮಗಳು ಎಲ್ಲದಲ್ಲಿನ ಇದು ತತ್ತಾಗಂತ ಆಹ್ವಾನ ಅಂತ. ಬೇಸಿಕಲಿ ವ್ಯಾಪ್ತಿಯೂ ಬಂತು, ಕರುಣೆಯೂ ಬಂತು. ಸೊ ಎಲ್ಲದಲ್ಲಿನೂ ಭಗವಂತನೇ ಇದು ತತ್ತದ ಆಹ್ವಾನಾಗಿ ಮತ್ತು ಅಲ್ಲಿ ಇರುವಂತಹ ದೇವತೆಗಳ ಒಳಗೆ ಇದು ಕರೆಸುತ್ತಾ ಸತ್ಯ ಸಂಕಲ್ಪ ಅಂತ ಇದು ನೋಡಿ. ಅವನು ನಮ್ಮ ಸ್ವರೂಪಕ್ಕೆ ಅನುಗುಣವಾದ ಜಡ ಕರ್ಮಗಳು ಅದಕ್ಕೆ ಅನುಗುಣವಾಗಿ ಎಲ್ಲವನ್ನ ಇದು ನಮ್ಗೆ ಮಾಡಿಸ್ತಾನ ಅಂತ ಹೇಳಿ ಮಾಡಿ ಮಾಡಿಸ್ತಾನೆ. ಸ್ಮರಿಸುತ್ತಾನೆ ದೇವರೇ ಮಾಡಿ ಮಾಡಿಸ್ತಾನೆ. ದೇವರೇ ಸ್ವತಂತ್ರ ಕರ್ತ ಅಂಬೋ ಚಿಂತನೆ ಮಾಡಬೇಕು. ಅದೇ ದೇವರಿಗೆ ಮಾಡುವಂತ ಅದೇ ಪೂಜೆಯನ್ನು ಆಗತ್ತೆ ಅಂತ ಹೇಳ್ತಾರಪ್ಪ ಅಲ್ಲಿ ಕೃಷ್ಣಾರ್ಪಣೆ ಮಾಡಬೇಕು.